ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಕಳೆದೊಂದು ವಾರದಲ್ಲಿ ವಿವಿಧ ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಸಂಶೋಧನೆಗಳಲ್ಲಿ ಕೆಲವು ಆಯ್ದವುಗಳ ಸಾರಾಂಶವನ್ನು ನಾವು ನಿಮಗೆ ತರುತ್ತಿದ್ದೇವೆ. ಇದು ಸಂಚಿಕೆ 50, ಆಗಸ್ಟ್ 19, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಕುಲುಮೆಗಿಟ್ಟರೂ ಬೂದಿಯಾಗದ ಮರ, ಪರಜೀವವೋ ಪರಕಾಯವೋ, ಹಲ್ಲುಕುಳಿ ತಡೆಯುವಂತಹ ನ್ಯಾನೋಗುಂಡುಗಳು, ತುಂತುರು ಸುದ್ದಿಗಳು ಹಾಗೂ ಸಿಡುಬು ಮತ್ತೆ ಬರಬಹುದೇ? ಕುಲುಮೆಗಿಟ್ಟರೂ ಬೂದಿಯಾಗದ ಮರ. ಮನೆ ಕಟ್ಟಬೇಕು ಅಂತ ಯಾರಾದರೂ ಹೇಳದ ಕೂಡಲೇ ಕಿಟಕಿ ಬಾಗಿಲಿಗೆ ಯಾವ ಮರ ಹಾಕಿಸುವುದು ಎನ್ನುವ ಪ್ರಶ್ನೆ ಎದುರಾಗುತ್ತದೆ. ವಾಸ್ತು ನಂಬುತ್ತೀರೋ ಬಿಡುತ್ತೀರೋ, ಆದರೂ ಮನೆ ಬಾಗಿಲಿಗೆ ತೇಗ, ಕಿಟಕಿಗೆ ತೇಗವಾದರೂ ಆಯಿತು, ಹೊನ್ನೆ ಆದರೂ ಆಯಿತು ಎನ್ನುವವರೇ ಹೆಚ್ಚು. ಮರ ಎನ್ನುವ ವಸ್ತುವಿನ ಖ್ಯಾತಿಯೇ ಹಾಗೆ. ಅದಕ್ಕೆ ಕಾರಣವೂ ಇದೆಯನ್ನೇ. ಮರದಂತಹ ಮತ್ತೊಂದು ವಸ್ತು ಇಲ್ಲ. ಇಂಜಿನಿಯರುಗಳಿಗೆ ಮರದಂತಹ ವಸ್ತುವನ್ನು ರೂಪಿಸುವುದು ಒಂದು ಸವಾಲೇ ಸರಿ. ಏಕೆಂದರೆ ಒಂದೆಡೆ ಎಂತಹ ಭಾರವನ್ನು ಹೊರುವ ದೃಢತೆ, ಮತ್ತೊಂದೆಡೆ ಸಣ್ಣ ಮೊಳೆಗೂ ಬಾಗುವ ಮೃದುತ್ವ, ಇವೆರಡನ್ನೂ ಸರಿಸಮವಾಗಿ ತೂಗುವಂತಹ ಇನ್ನೊಂದು ವಸ್ತು ಬಹುಶಃ ಇಲ್ಲ. ಹಾಗಿದ್ದು ಮರದ ಬಗ್ಗೆ ಒಂದು ದೂರಿದೆ. ಇದು ಬಲು ಸುಲಭವಾಗಿ ಬೆಂಕಿಗೆ ಆಹುತಿಯಾಗುತ್ತದೆ, ಸುಟ್ಟು ಸಂಪೂರ್ಣ ಬೂದಿಯಾಗುತ್ತದೆ. ಇದು ಸುಟ್ಟರೂ ಬೂದಿಯಾಗದಂತಹ ಕೃತಕ ಮರವೊಂದನ್ನು ವಿಜ್ಞಾನಿಗಳು ರೂಪಿಸಿದ್ದಾರಂತೆ ಹಾಗೆಂದು ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ ಮೊನ್ನೆ ವರದಿ ಮಾಡಿದೆ. ಚೀನಿ ವಿಜ್ಞಾನಿ ಅಕಾಡೆಮಿಯ ನ್ಯಾನೋ ಮೆಟೀರಿಯಲ್ಸ್ ಮತ್ತು ಕೆಮಿಸ್ಟ್ರಿ ವಿಭಾಗದ ಶುಹೋಂಗ್ ಯು ಮತ್ತು ಸಂಗಡಿಗರು ಈ ಸಾಧನೆ ಮಾಡಿದ್ದಾರೆ. ಕೃತಕ ಮರ ಎನ್ನುವುದು ಹೊಸತೇನಲ್ಲ. ಕಾಡಿನಲ್ಲಿ ಮರಗಳು ಕಡಿಮೆಯಾಗುತ್ತಿದ್ದ ಹಾಗೆಯೇ ಮರದಂತೆಯೇ ಇರುವ ಕೃತಕ ವಸ್ತುಗಳನ್ನು ಸೃಷ್ಟಿಸುವ ಕೆಲಸವೂ ಸಾಗಿತ್ತು. ಮರದ ಹಾಳೆಗಳನ್ನು ಗೋಂದು ಹಚ್ಚಿ ಹಲಗೆಗಳನ್ನಾಗಿ ಮಾಡುವುದೋ, ಅಥವಾ ಗೋಂದಿನೊಳಗೆ ಮರದ ಪುಡಿಯನ್ನು ಬೆರೆಸಿ ತಟ್ಟಿ ಹಲಗೆಗಳನ್ನು ತೊಲೆಗಳನ್ನು ರೂಪಿಸುವುದೋ ನಡೆಯಿತು. ಇವನ್ನೆಲ್ಲ ಕಂಪೋಸಿಟ್ ಮರಗಳು ಎಂದು ಕರೆದರು. ಇವುಗಳ ಬಳಕೆಯಿಂದ ಕಾಡನ್ನು ಕಡಿಯುವುದು ಕಡಿಮೆಯಾದೀತು ಎಂಬ ನಂಬಿಕೆ ಇದೆ. ಆದರೆ ಇವುಗಳು ಕೂಡ ಮರಗಳಂತೆಯೇ ಸುಟ್ಟು ಬೂದಿಯಾಗುವ ವಸ್ತುಗಳೇ. ಹೀಗಾಗಿ ಬೆಂಕಿ ಬಿದ್ದರೂ ಗಟ್ಟಿಯಾಗಿಯೇ ಉಳಿಯುವಂತಹ, ಪ್ಲಾಸ್ಟಿಕ್ಕಿನಂತೆ ಕರಗದ, ಮರದಂತೆ ಬೂದಿಯಾಗದ ಹಾಗೂ ಮರದಂತೆಯೇ ಬಳಕೆಗೆ ಒಗ್ಗುವಂತಹ ವಸ್ತುವಿಗಾಗಿ ಹುಡುಕಾಟ ನಡೆದಿತ್ತು. ಶುಹೋಂಗ್ ಯು ತಂಡ ಇದನ್ನು ನನಸಾಗಿಸಿದ್ದೇವೆ ಎಂದು ಹೇಳಿಕೊಂಡಿದೆ. ಮರದ ವಿಶೇಷ ಎಂದರೆ ಅದರ ರಚನೆ. ಗೋಂದಿನಂತಹ ಹೂರಣದೊಳಗೆ ನಾರುಗಳು ಹೆಣೆದುಕೊಂಡು ಜಾಲರಿಯಾಗಿರುವಂತಹ ರಚನೆ. ನಾರುಗಳು ಅಷ್ಟೇ, ಬೇಕಾಬಿಟ್ಟಿ ಹೆಣೆದುಕೊಂಡಿರುವುದಿಲ್ಲ. ಮರದಲ್ಲಿರುವ ಪ್ರತಿಯೊಂದು ನಾರಿಗೂ ನಿರ್ದಿಷ್ಟ ದಿಕ್ಕು, ಗಾತ್ರ, ಆಕಾರ ಹಾಗೂ ಜೋಡಣೆ ಇರುತ್ತದೆ. ಸೆಲ್ಯುಲೋಸಿನ ನಾರುಗಳನ್ನು ಲಿಗ್ನಿನ್ ಎನ್ನುವ ಗೋಂದು ಅಂಟಿಸಿರುತ್ತದೆ. ಲಿಗ್ನಿನ್ ಎನ್ನುವುದು ಒಂದು ಪಾಲಿಫೀನಾಲ್ ರಾಸಾಯನಿಕ. ಈ ವ್ಯವಸ್ಥೆ ಎಷ್ಟು ಚೆನ್ನಾಗಿರುತ್ತದೆ ಎಂದರೆ, ಟೊಮ್ಯಾಟೋವನ್ನು ಮೇಲಿನಿಂದ ಬುಡದವರೆಗೆ ಕತ್ತರಿಸುವುದು ಎಷ್ಟು ಸುಲಭವೋ, ಅದನ್ನು ಬದಿಯಿಂದ ಬದಿಗೆ ಕತ್ತರಿಸುವುದು ಅಷ್ಟೇ ಕಷ್ಟ. ಇದುವೇ ಮರದ ವಿಶೇಷ. ದೃಢತೆ ಇದ್ದರೂ ಮೃದು ಸ್ವರೂಪವೂ ಇರುತ್ತದೆ, ಹಗುರವಾಗಿದ್ದರೂ ಭಾರವನ್ನು ತಾಳುತ್ತದೆ. ಇದನ್ನೇ ನಕಲು ಮಾಡಿದರೆ ಮರದಂತೆಯೇ ಗುಣವಿರುವ ವಸ್ತುವನ್ನು ರೂಪಿಸಬಹುದಲ್ಲವೇ ಎಂದು ಶುಹೋಂಗ್ ಯು ತಂಡ ಪ್ರಯತ್ನಿಸಿದೆ. ಮರದಲ್ಲಿರುವ ಲಿಗ್ನಿನ್ ಅನ್ನು ಹೋಲುವ ರೆಸಾಲ್ ಎನ್ನುವ ರಾಸಾಯನಿಕವನ್ನು ಇವರು ಬಳಸಿದ್ದಾರೆ. ಇದು ನೀರಿನಲ್ಲಿ ಕರಗುತ್ತದೆ. ಹೀಗೆ ನೀರಿನಲ್ಲಿ ಕರಗಿಸಿದ ಮೇಲೆ ಇದು ಜೆಲ್ಲಿಯಂತೆ ಗಟ್ಟಿಯಾಗುತ್ತದೆ. ಹೀಗೆ ಗಟ್ಟಿಯಾಗುವ ಸಂದರ್ಭದಲ್ಲಿ ಒಂದೆಡೆಯಿಂದಷ್ಟೇ ಅದು ತಣ್ಣಗಾಗುವಂತೆ ಮಾಡಿದರೆ, ಅಂದರೆ ಎಲ್ಲೋ ಬುಡದಲ್ಲಿ ಒಂದಿಷ್ಟು ಮಂಜುಗಡ್ಡೆಯನ್ನಿಟ್ಟು ಅಲ್ಲಿಂದ ಅದು ನಿಧಾನವಾಗಿ ತಣಿಸುವಂತೆ ಮಾಡಿದರೆ ಈ ಹಂದರ ತನ್ನದೇ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ತದನಂತರ ಅದನ್ನು 200 ಡಿಗ್ರಿ ಉಷ್ಣತೆಯಲ್ಲಿ ಕಾಯಿಸಿದರೆ ಆ ವಿನ್ಯಾಸ ಗಟ್ಟಿಯಾಗುತ್ತದೆ. ಈ ತಂತ್ರವನ್ನು ಬಳಸಿ ಮರದಲ್ಲಿ ಕಾಣುವಂತೆಯೇ ರಂಧ್ರಗಳನ್ನು ರೂಪಿಸಬಹುದಂತೆ. ರೆಸಾಲ್ ಬದಲಿಗೆ ಮೆಲಾಮಿನ್ ಅನ್ನು ಕೂಡ ಬಳಸಬಹುದಂತೆ. ದ್ರಾವಣದ ಸಾಂದ್ರತೆ, ಶೈತ್ಯೀಕರಿಸುವ ಸಮಯ ಹಾಗೂ ಗತಿ ಮತ್ತು ಅನಂತರ ಕಾಯಿಸುವಂತಹ ಉಷ್ಣತೆಯನ್ನು ಬದಲಿಸಿದರೆ ವಿವಿಧ ಗಾತ್ರದ ರಂಧ್ರಗಳಿರುವಂತೆ ಮರವನ್ನು ರೂಪಿಸಬಹುದಂತೆ. ಹೀಗೆ ಮರದಂತೆಯೇ ಇರುವ ಕೃತಕ ಪಾಲಿಮರ್ ಮರಗಳನ್ನು ಮಾಡಬಹುದು. ಕೇವಲ ಪಾಲಿಮರಷ್ಟೇ ಅಲ್ಲ, ಅದರೊಟ್ಟಿಗೆ ಸಿಲಿಕಾ ಹಾಗೂ ಇತರೆ ಹರಳುಗಳನ್ನು ಬಳಸಿ ಕಾಂಪೋಸಿಟ್ಗಳನ್ನು ತಯಾರಿಸಬಹುದು. ಈ ಮಿಶ್ರ ವಸ್ತುಗಳ ಗುಣ ತುಸು ಭಿನ್ನವಾಗಿರುತ್ತದೆಯಂತೆ. ಇಂತಹ 10 ಬಗೆಯ ಮರಗಳನ್ನು ತಯಾರಿಸಿ ಅವುಗಳ ದೃಢತೆ ಹಾಗೂ ಇತರೆ ಗುಣಗಳನ್ನು ಯು ಪರೀಕ್ಷಿಸಿದ್ದಾರೆ. ಇವೆಲ್ಲವೂ ಸಾಮಾನ್ಯವಾಗಿ ನಾವು ಬಳಸುವಂತಹ ಬಾಲ್ಸಾ ಮರಗಳಿಗಿಂತಲೂ ಬೆಂಕಿ ವಿರೋಧಿಯಾಗಿದ್ದುವಂತೆ. ಅರ್ಥಾತ್ ಬೆಂಕಿ ಹೊತ್ತಿಕೊಳ್ಳಲು ಹೆಚ್ಚು ಸಮಯ ಬೇಕಾಯಿತಲ್ಲದೆ ಜ್ವಾಲೆಯಿಂದ ಹೊರತೆಗೆದ ಕೂಡಲೇ ತಣ್ಣಗಾದುವಂತೆ. ಪ್ಲಾಸ್ಟಿಕ್ಕಿನಂತೆ ಇವು ಬೆಂಕಿಯಲ್ಲಿ ಕರಗಿ ಬಿಸಿ ದ್ರವವಾಗುವುದಾಗಲಿ ಮರದಂತೆ ಬೂದಿಯಾಗುವುದಾಗಲಿ ಆಗಲಿಲ್ಲ ಎನ್ನುತ್ತಾರೆ ಶುಹೋಂಗ್ ಯು. ಚುಟುಕು ಚುರುಮುರಿ. ಪರಜೀವವೋ ಪರಕಾಯ ಪ್ರವೇಶವೋ? ನಮ್ಮ ದಾಸರು ಹೇಳಿದ್ದಾರಲ್ಲ, ಎಲ್ಲಾ ಮಾಡುವುದು ಹೊಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ ಅಂತ. ಈ ಗೇಣು ಹೊಟ್ಟೆಯದ್ದು ಎಷ್ಟೊಂದು ಪ್ರಭಾವ ಮಾರಾಯರೆ! ಹಸಿದಾಗ ತಲೆನೋವು ತರುತ್ತದೆ, ತುಂಬಿದಾಗ ನಿದ್ರೆ ಬರಿಸುತ್ತದೆ, ಎಲ್ಲವೂ ಸರಿಯಾಗಿದ್ದಾಗಲೂ ಒಮ್ಮೊಮ್ಮೆ ಇನ್ನೇನಾದರೂ ಕೋಟಲೆ ಕಾಡುವುದುಂಟು. ಹೊಟ್ಟೆ ಅರ್ಥಾತ್ ನಮ್ಮ ಜೀರ್ಣಾಂಗದೊಳಗೆ ಆಹಾರ ಅರಗುತ್ತದೆ ಎನ್ನುವುದಷ್ಟೇ ಈ ಹೊಟ್ಟೆ ಹಾಗೂ ನಮ್ಮ ಆರೋಗ್ಯಕ್ಕೆ ಇರುವ ಸಂಬಂಧ ಅಲ್ಲ. ನಮ್ಮ ಆರೋಗ್ಯಕ್ಕೆ ಹೊಟ್ಟೆಯೊಳಗೆ ಇರುವ ಬ್ಯಾಕ್ಟೀರಿಯಾಗಳದ್ದೂ ಪಾಲುಂಟು. ಇವು ಆಹಾರದಲ್ಲಿರುವ ಕೆಲವು ವಸ್ತುಗಳನ್ನು ನಮಗೆ ಅಗತ್ಯವಾದ ಜೀವಸತ್ವವನ್ನಾಗಿ ಪರಿವರ್ತಿಸಿಕೊಡುತ್ತವೆ. ಅಷ್ಟೇ ಅಲ್ಲ, ಹೊಟ್ಟೆ ಕೆಡಿಸುವ ಬ್ಯಾಕ್ಟೀರಿಯಾಗಳೇನಾದರೂ ಅಪ್ಪಿ ತಪ್ಪಿ ಹೊಟ್ಟೆ ಸೇರಿದಾಗ ಅವುಗಳ ಜೊತೆ ಕಾದಾಡಿ ನಮಗೆ ರಕ್ಷಣೆಯನ್ನೂ ಕೊಡಬಲ್ಲವು. ಇವು ನಮ್ಮ ಹೊಟ್ಟೆಯೊಳಗೆ ಹುಟ್ಟಿನಿಂದಲೇ ಬಂದಿರುವಂತಹ ಬ್ಯಾಕ್ಟೀರಿಯಾಗಳ ಕೆಲಸ. ಕೆಲವೊಮ್ಮೆ ಇವು ತುಸು ಹತೋಟಿ ತಪ್ಪಿ ತೊಂದರೆಯನ್ನು ಕೊಡಬಹುದು. ತಿನ್ನುವುದು ನಾವು, ಅದರ ಫಲವನ್ನು ಬೊಜ್ಜಾಗಿಯೋ ಮತ್ತೊಂದಾಗಿಯೋ ನಾವೇ ಉಣಬೇಕಲ್ಲವೇ? ವಿಜ್ಞಾನಿಗಳ ಪ್ರಕಾರ ನಾವು ತೆಳ್ಳಗಿರುವುದಕ್ಕೂ ಬೊಜ್ಜು ಬೆಳೆಸಿಕೊಳ್ಳುವುದಕ್ಕೂ ಬ್ಯಾಕ್ಟೀರಿಯಾಗಳು ಕಾರಣವಂತೆ. ತೆಳ್ಳಗಿನ ಇಲಿಗಳಿಗೆ ಕೊಬ್ಬಿದ ಮನುಷ್ಯರ ಹೊಟ್ಟೆಯಲ್ಲಿದ್ದ ಬ್ಯಾಕ್ಟೀರಿಯಾಗಳನ್ನು ಉಣಿಸಿ ನೋಡಿದಾಗ ಆ ತೆಳ್ಳಗಿನ ಇಲಿಗಳಿಗೆ ಕೂಡ ಬೊಜ್ಜು ಬಂದ ಲಕ್ಷಣಗಳು ಕಂಡುಬಂತಂತೆ. ಇಷ್ಟಾದರೂ ಕೊಬ್ಬು ಮುಂತಾದ ಕೆಲವು ಕಾಯಿಲೆಗಳಲ್ಲಿ ಬ್ಯಾಕ್ಟೀರಿಯಾಗಳ ಕೈವಾಡ ಇದೆ ಎನ್ನುವ ಸಂಶಯವಷ್ಟೇ ಇತ್ತು. ಇದೀಗ ಇದು ಸಂಶಯವಲ್ಲ, ಸತ್ಯ ಎನ್ನುವ ಸುದ್ದಿಯನ್ನು ಈ ಲೈಫ್ ಆನ್ಲೈನ್ ಪತ್ರಿಕೆ ಪ್ರಕಟಿಸಿದೆ. ಅಂದರೆ ಬ್ಯಾಕ್ಟೀರಿಯಾಗಳು ಪರಜೀವಿಗಳಷ್ಟೇ ಅಲ್ಲ, ಪರಕಾಯ ಪ್ರವೇಶಿಸಿದಂತೆ ನಮ್ಮ ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆ ಎನ್ನುತ್ತಾರೆ ಅಮೆರಿಕ ಬಾಸ್ಟನ್ನಿನಲ್ಲಿರುವ ಹಾರ್ವರ್ಡ್ ವೈದ್ಯಕೀಯ ಶಾಲೆಯ ಸ್ಲೋವನ್ ಡೆವ್ಲಿನ್ ಮತ್ತು ಸಂಗಡಿಗರು. ಇವರ ಪ್ರಕಾರ ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸ್ರವಿಸುವಂತಹ ಕೆಲವು ರಾಸಾಯನಿಕಗಳು ನಮ್ಮ ಚಯಾಪಚಯ ಕ್ರಿಯೆಗಳನ್ನು ಬದಲಿಸಬಹುದಂತೆ. ಪರಿಣಾಮವಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಪಚನಗೊಳ್ಳುವ ರೀತಿಯೇ ಬದಲಾಗುತ್ತದಂತೆ. ನಮ್ಮ ದೇಹದಲ್ಲಿ ಕೊಬ್ಬು ಪಚನ ಆಗುವುದಕ್ಕೆ ಪಿತ್ತರಸ ಕಾರಣ. ಪಿತ್ತಜನಕಾಂಕದಲ್ಲಿ ಹುಟ್ಟುವ ಈ ರಸ ಅಲ್ಲಿಂದ ಗುಲ್ಮ ಎನ್ನುವ ಒಂದು ಪುಟ್ಟ ಚೀಲದಲ್ಲಿ ಸಂಗ್ರಹವಾಗುತ್ತದೆ. ನಾವು ಸೇವಿಸಿದ ಆಹಾರ ಕರುಳನ್ನು ಸೇರಿದಾಗ ಅಲ್ಲಿಗೆ ಈ ಪಿತ್ತರಸ ಹರಿದು ಬಂದು ಕೊಬ್ಬನ್ನು ಜೀರ್ಣಿಸುತ್ತದೆ. ಇದು ಸಹಜವಾದ ಕ್ರಿಯೆ. ಜೀರ್ಣಕ್ರಿಯೆಗೆ ಬಳಕೆಯಾಗಿ ಹೆಚ್ಚುವರಿಯಾಗಿ ಉಳಿದಂತಹ ಪಿತ್ತರಸ ಮಾತ್ರ ಹಾಗೆ ನಷ್ಟ ಆಗುವುದಿಲ್ಲ. ಅದನ್ನು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಸುಮಾರು 50 ಬಗೆಯ ಪಿತ್ತದ ಆಮ್ಲಗಳನ್ನಾಗಿ ಬದಲಾಯಿಸುತ್ತವೆ. ಈ ಪಿತ್ತದ ಆಮ್ಲಗಳಲ್ಲಿ ಕೆಲವು ಕರುಳಿನ ಜೀವಕೋಶಗಳ ಮೇಲಿರುವ ಗ್ರಾಹಕ ಪ್ರೋಟೀನ್ಗಳಿಗೆ ಅಂಟಿಕೊಂಡು ವಿವಿಧ ಕ್ರಿಯೆಗಳನ್ನು ಚಾಲಿಸುತ್ತವೆಯಂತೆ. ಜೀರ್ಣಿಸಿದ ಸತ್ವಗಳನ್ನು ಹೀರಿಕೊಳ್ಳಲು ಹಾಗೂ ಸಾಕಷ್ಟು ಆಹಾರವಿದ್ದಾಗ ಸಾಕಪ್ಪ ಸಾಕು, ಇನ್ನು ಕೆಲಸ ನಿಲ್ಲಿಸಿ ಎಂದು ಜೀರ್ಣಾಂಗಗಳಿಗೆ ಸಂಕೇತವನ್ನು ನೀಡುವ ಕೆಲಸವನ್ನು ಮಾಡುತ್ತವೆಯಂತೆ. ಈ 50 ಪಿತ್ತದಾಮ್ಲಗಳಲ್ಲಿ ಹೆಚ್ಚು ಕಡಿಮೆಯಾದಾಗ ಜೀರ್ಣಕ್ರಿಯೆಯಷ್ಟೇ ಅಲ್ಲ, ಕೊಬ್ಬು ಶೇಖರಣೆ, ಮಧುಮೇಹವನ್ನು ತಡೆಗಟ್ಟುವ ಇನ್ಸುಲಿನ್ ಕೆಲಸ ಮಾಡದೇ ಇರುವುದು ಮುಂತಾದವುಗಳು ಆಗುತ್ತವೆ, ಕಾಯಿಲೆ ಕಾಣಿಸುತ್ತದೆ. ಡೆವ್ಲಿನ್ ಮತ್ತು ಸಂಗಡಿಗರು ಬ್ಯಾಕ್ಟೀರಿಯಾಗಳು ಸ್ರವಿಸುವ ಬೈಲ್ ಸಾಲ್ಟ್ ಹೈಡ್ರೋಲೇಸ್ ಎನ್ನುವ ರಾಸಾಯನಿಕದ ಕುರಿತು ಸಂಶೋಧನೆ ನಡೆಸಿದ್ದಾರೆ. ಇದನ್ನು ನಾವು BSH ಎಂದು ಚುಟುಕಾಗಿ ಕರೆಯೋಣ. ಇವು ಪಿತ್ತರಸವನ್ನು ಒಡೆಯುತ್ತವೆ. ಹೀಗೆ ಒಡೆದಲ್ಲದೆ ಬ್ಯಾಕ್ಟೀರಿಯಾಗಳು ಪಿತ್ತರಸವನ್ನು ಪಿತ್ತದ ಆಮ್ಲಗಳನ್ನಾಗಿ ಬದಲಿಸಲು ಸಾಧ್ಯವಾಗುವುದಿಲ್ಲ. ಡೆವ್ಲಿನ್ ಅವರ ಸಂಶೋಧನೆಯ ಪ್ರಕಾರ ನಮ್ಮ ಕರುಳಿನಲ್ಲಿ ಪಿತ್ತರಸವನ್ನು ನಿರ್ದಿಷ್ಟ ರೀತಿಯಲ್ಲಿ ಬದಲಿಸುವಂತಹ BSH ತಯಾರಿಸುವಂತಹ ಬ್ಯಾಕ್ಟೀರಿಯಾ ಹೊಂದಿದೆ. ಇದನ್ನು ಬ್ಯಾಕ್ಟೀರಿಯಾಯಿಡಿಸ್ ಥೀಟಾ ಅಯೋಟಾ ಓಮೈಕ್ರಾನ್ ಎಂದು ಕರೆಯುತ್ತಾರೆ. ಇದರಲ್ಲಿ BSH ತಯಾರಿಕೆಯನ್ನು ನಿರ್ದೇಶಿಸುವ ಒಂದೇ ಒಂದು ಜೀನ್ ಇದೆ. ಆ ಜೀನ್ ಅನ್ನು ಕಿತ್ತೆಸೆದಾಗ ಈ ಬ್ಯಾಕ್ಟೀರಿಯಾ ಪಿತ್ತರಸದಲ್ಲಿ ಯಾವ ಬದಲಾವಣೆಯನ್ನು ಉಂಟುಮಾಡುವುದಿಲ್ಲ. ಹೀಗೆ BSH ಜೀನ್ ಇಲ್ಲದ ಬ್ಯಾಕ್ಟೀರಿಯಾವನ್ನು ಒಂದಿಷ್ಟು ಬ್ಯಾಕ್ಟೀರಿಯಾಗಳೇ ಇಲ್ಲದಂತಹ ಇಲಿಗಳ ಕರುಳಿನಲ್ಲಿ ಇವರು ಕೂಡಿಸಿದ್ದಾರೆ. ಮತ್ತೊಂದು ಅಂತಹದೇ ಗುಂಪಿನ ಇಲಿಗಳ ಕರುಳಿಗೆ ಸಾಧಾರಣ ಬ್ಯಾಕ್ಟೀರಿಯಾಗಳನ್ನು ಸೇರಿಸಿದ್ದಾರೆ. ಅನಂತರ ಎರಡು ಗುಂಪಿಗೂ ಕೊಬ್ಬಿರುವ ಆಹಾರವನ್ನು ಯಥೇಚ್ಛವಾಗಿ ತಿನ್ನಲು ಕೊಟ್ಟಿದ್ದಾರೆ. BSH ಜೀನ್ ಇಲ್ಲದ ಬ್ಯಾಕ್ಟೀರಿಯಾ ಹೊತ್ತ ಇಲಿಗಳು ತೆಳ್ಳಗೆ ಬೆಳೆದುವಂತೆ. ಸಾಧಾರಣ ಬ್ಯಾಕ್ಟೀರಿಯಾ ಹೊತ್ತವುಗಳು ಕೊಬ್ಬಿ ಬೊಜ್ಜು ಬೆಳೆಸಿಕೊಂಡುವಂತೆ, ಅರ್ಥಾತ್ ಮೊದಲಿನ ತರ ಚಯಾಪಚಯ ಕ್ರಿಯೆಗಳನ್ನು ಬ್ಯಾಕ್ಟೀರಿಯಾ ನಿಯಂತ್ರಿಸಿತು ಎಂತಷ್ಟೇ. ಹೀಗೆ ಕರುಳಿನ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಚಟುವಟಿಕೆಗಳ ಮೇಲೂ ಕೈಯಾಡಿಸುತ್ತವೆ ಎಂದು ಇವರು ನಿರೂಪಿಸಿದ್ದಾರೆ. ಬ್ಯಾಕ್ಟೀರಿಯಾಗಳು ಪರಜೀವಿಗಳಷ್ಟೇ ಅಲ್ಲ, ನಮ್ಮ ಕಾಯದ ಕಾಯಕವನ್ನು ಬದಲಿಸುತ್ತದೆ ಎಂದರೆ ವಿಚಿತ್ರ ಅಲ್ಲವೇ? ಹಲ್ಲು ಕುಳಿ ತಡೆಯುವ ನ್ಯಾನೋಗುಂಡಗಳು ಬಹುಶಃ ಅತಿ ಹೆಚ್ಚು ನೋವು ಕೊಡುವಂತದ್ದು ಯಾವುದು ಎಂದು ಯಾರಾದರೂ ಪ್ರಶ್ನೆ ಮಾಡಿದರೆ, ಹಲ್ಲು ನೋವಿನಷ್ಟು ತೊಂದರೆ ಕೊಡುವಂತದ್ದು ಬೇರೊಂದಿಲ್ಲ ಎಂದು ನೀವು ಹೇಳಬಹುದು. ತಿನ್ನಲು ಬಿಡದೆ, ಕುಡಿಯಲು ಬಿಡದೆ ಹಲ್ಲು ಜುಮ್ಮೆನ್ನುವಾಗ ಪ್ರಾಣ ಹೋಗುವ ಕಾಯಿಲೆಯಾದರೂ ಪರವಾಗಿಲ್ಲಪ್ಪ, ಹಲ್ಲು ನೋವು ಬೇಡ ಎನಿಸಿಬಿಡುತ್ತದೆ. ಎಷ್ಟೇ ಸ್ವಚ್ಛ ಮಾಡಿಕೊಂಡರೂ, ಗಟ್ಟಿ ಬ್ರಷ್ನಿಂದ ಉಜ್ಜಿದರೂ, ಆಯುರ್ವೇದದ್ದೋ ಆಲೋಪತಿಯದ್ದೋ ಪೇಸ್ಟ್ ಬಳಸಿದರೂ ಹಲ್ಲು ಕರೆಗಟ್ಟುವುದನ್ನು, ಹಲ್ಲು ಕುಳಿ ಬೀಳುವುದನ್ನು ತಪ್ಪಿಸಲಾಗದು. ಇದನ್ನು ತಡೆಯುವುದಕ್ಕಾಗಿಯೇ ಪೇಸ್ಟಿನಲ್ಲಿಯೇ ಆಂಟಿಬಯೋಟಿಕ್ಗಳನ್ನು ಸೇರಿಸುತ್ತಾರೆ, ಅಥವಾ ಹಲ್ಲುಜ್ಜಿದ ಮೇಲೆ ಬಾಯಿ ಮುಕ್ಕಳಿಸಲು ಔಷಧವನ್ನು ಬಳಸುತ್ತಾರೆ. ಇದ್ಯಾವುದೂ ಬೇಡವಂತೆ. ವಿಶೇಷವಾಗಿ ತಯಾರಿಸಿರುವ ನ್ಯಾನೋಗುಂಡುಗಳ ಪೇಸ್ಟ್ ಅನ್ನು ಬಳಸಿದರೆ ಸಾಕಂತೆ. ಹೀಗೊಂದು ಸಂಶೋಧನೆಯನ್ನು ಇಲಿನಾಯ್ ವಿಶ್ವವಿದ್ಯಾನಿಲಯದ ಇಂಜಿನಿಯರಿಂಗ್ ಕಾಲೇಜಿನ ಜೈವಿಕ ಇಂಜಿನಿಯರ್ ದೀಪಾಂಜನ್ ಪಾನ್ ಮತ್ತು ಸಂಗಡಿಗರು ಮಾಡಿದ್ದಾರೆ. ಹಲ್ಲು ಕುಳಿ ಬೀಳಲು ಕಾರಣ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ. ಹಾಗಂತ ಬಾಯಲ್ಲಿ ಬರೀ ದುಷ್ಟ ಬ್ಯಾಕ್ಟೀರಿಯಾಗಳಷ್ಟೇ ಇರುವುದಿಲ್ಲ, ಕೆಲವು ನಿರಪಾಯಕಾರಿ ಬ್ಯಾಕ್ಟೀರಿಯಾಗಳೂ ಇವೆ. ಆದರೆ ಸ್ಟ್ರೆಪ್ಟೋಕಾಕಸ್ ಜಾತಿಗೆ ಸೇರಿದ ಕೆಲವು ಬ್ಯಾಕ್ಟೀರಿಯಾಗಳು ಹಲ್ಲಿನ ಮೇಲೆ ನೆಲೆಯಾಗಿ ಗಟ್ಟಿಯಾಗಿ ಹಳದಿಗಟ್ಟುತ್ತವೆ. ಕ್ರಮೇಣ ಹಲ್ಲಿನ ಮೇಲಿರುವ ಹೊಳೆಯುವ ಎನಾಮಲ್ ಅನ್ನು ಕರಗಿಸಿ ಕುಳಿ ಉಂಟು ಮಾಡುತ್ತವೆ. ಕೆಲವೊಮ್ಮೆ ಇವು ಅತಿಯಾದಾಗ ಹೃದಯ ರೋಗಕ್ಕೆ ನಾಂದಿಯೂ ಆಗಬಹುದು. ಇವನ್ನು ನಿವಾರಿಸಲು ನಿತ್ಯವೂ ಬ್ಯಾಕ್ಟೀರಿಯಾ ಕೊಲ್ಲುವ ಔಷಧಿಗಳಿಂದ ಬಾಯನ್ನು ಮುಕ್ಕಳಿಸುವುದು ಒಳಿತಾದೀತು. ಆದರೆ ಆಗ ದುಷ್ಟರ ಜೊತೆಗೆ ಶಿಷ್ಟ ಬ್ಯಾಕ್ಟೀರಿಯಾಗಳು ಸಾಯಬೇಕಷ್ಟೆ. ಹಾಗಿದರೆ ಈ ಬ್ಯಾಕ್ಟೀರಿಯಾಗಳು ಹತೋಟಿ ಮೀರಿ ಬೆಳೆಯುವ ಮುನ್ನವೇ, ಅಂದರೆ ಆರಂಭದಲ್ಲಿಯೇ ಅವನ್ನು ಪತ್ತೆ ಮಾಡಿ ಹಳದಿಗಟ್ಟಿದ ಕರೆಯನ್ನು ಕಿತ್ತುಬಿಟ್ಟರೆ ಆಗದೆ? ಇದೇ ದೀಪಾಂಜನರ ತಂಡದ ಉದ್ದೇಶ. ಆದರೆ ಹೀಗೆ ಮಾಡುವುದು ಸುಲಭವಲ್ಲ, ಏಕೆಂದರೆ ಈ ಬ್ಯಾಕ್ಟೀರಿಯಾಗಳು ಬೇರೆ ಬ್ಯಾಕ್ಟೀರಿಯಾಗಳಿಗೂ ವ್ಯತ್ಯಾಸ ಗೊತ್ತಾಗುವುದೇ ಇಲ್ಲ. ಕೆಲವು ರಾಸಾಯನಿಕಗಳನ್ನು ಬಳಸಿ ಹಳದಿಗಟ್ಟಿದ ಹಲ್ಲುಗಳನ್ನು ಪತ್ತೆ ಮಾಡಬಹುದಾದರೂ ಅದು ಆರಂಭದ ಹಂತದಲ್ಲಿ ಕೆಲಸ ಮಾಡುವುದಿಲ್ಲ. ಹೀಗಾಗಿ ದೀಪಾಂಜನರ ತಂಡ ಹೊಸದೊಂದು ಉಪಾಯ ಮಾಡಿದೆ. ಸ್ಟ್ರೆಪ್ಟೋಕಾಕಸ್ ಮ್ಯೂಟಾನ್ಸ್ ಎನ್ನುವ ಹಲ್ಲು ಕುಳಿಕಾರಕ ಬ್ಯಾಕ್ಟೀರಿಯಾದಲ್ಲಷ್ಟೇ ಇರುವ ಪ್ರೋಟೀನಿಗೆ ತಳುಕಿಕೊಳ್ಳುವಂತಹ ವಸ್ತುವನ್ನು ಇವರು ಹೆಕ್ಕಿದ್ದಾರೆ. ಅದನ್ನು ಸೂಕ್ಷ್ಮವಾದ ಸಿಲೇನ್ ಎನ್ನುವ ಪಾಲಿಮರ್ ನ್ಯಾನೋಗುಂಡುಗಳ ಜೊತೆಗೆ ತಳುಕಿಸಿದ್ದಾರೆ. ಈ ಗುಂಡಿಗೆ ಹ್ಯಾಫ್ಮಿಯಂ ಎನ್ನುವ ಲೋಹವನ್ನು ಕೂಡಿಸಿದ್ದಾರೆ. ದೇಹದ ಒಳಾಂಗಗಳ ಎಕ್ಸ್ರೇ ಚಿತ್ರ ತೆಗೆಯುವಾಗ ಸ್ಪಷ್ಟವಾಗಿ ಬರಲೆಂದು ಹ್ಯಾಫ್ಮಿಯಂ ಅನ್ನು ಬಳಸುತ್ತಾರೆ. ಈ ನ್ಯಾನೋಗುಂಡುಗಳನ್ನು ಹಲ್ಲಿನ ಮೇಲೆ ಬಳಿದಾಗ ಅವು ಕೇವಲ ಸ್ಟ್ರೆಪ್ಟೋಕಾಕಸ್ ಮ್ಯೂಟಾನ್ಸ್ ಬ್ಯಾಕ್ಟೀರಿಯಾಗಳನ್ನಷ್ಟೇ ಅಪ್ಪಿಕೊಳ್ಳುತ್ತವೆ. ಅನಂತರ ಎಕ್ಸ್ರೇ ತೆಗೆದರೆ ಈ ಬ್ಯಾಕ್ಟೀರಿಯಾಗಳು ಎಲ್ಲೆಲ್ಲಿ ಇವೆ ಎಂದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹೀಗೆ ಹಲ್ಲು ಕರೆ ಕಟ್ಟುವ ಮುನ್ನವೇ ಈ ಬ್ಯಾಕ್ಟೀರಿಯಾಗಳ ಇರವನ್ನು ತಿಳಿಯಬಹುದು. ಅಷ್ಟೇ ಅಲ್ಲ, ಹಲ್ಲುಗಳ ಮೇಲೆ ಬ್ಯಾಕ್ಟೀರಿಯಾ ಬೆಳೆಸಿ ಈ ನ್ಯಾನೋಗುಂಡುಗಳನ್ನು ಲೇಪಿಸಿದಾಗ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಕಡಿಮೆಯಾಗಿದ್ದನ್ನು ಇವರು ಕಂಡಿದ್ದಾರೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗಮನಿಸಿದಾಗ ಕೇವಲ ಈ ಬ್ಯಾಕ್ಟೀರಿಯಾಗಳಷ್ಟೇ ಸಾಯುವುದೂ ಗೋಚರಿಸಿದೆ. ಈ ನ್ಯಾನೋಗುಂಡುಗಳು ನೇರವಾಗಿ ಬ್ಯಾಕ್ಟೀರಿಯಾದ ಡಿಎನ್ಎಯನ್ನೇ ತುಂಡರಿಸುತ್ತವಂತೆ. ಹೀಗೆ ಯಾವುದೇ ಆಂಟಿಬಯೋಟಿಕ್ಗಳಿಲ್ಲದೆಯೇ ಸ್ಟ್ರೆಪ್ಟೋಕಾಕಸ್ ಮ್ಯೂಟಾನ್ಸ್ ಅನ್ನು ಕೊಲ್ಲಬಹುದು ಎನ್ನುತ್ತಾರೆ ದೀಪಾಂಜನ್. ಹಾ, ಸೋಂಕು ಪತ್ತೆ ಮಾಡುವುದರ ಜೊತೆಗೆ ಅದನ್ನು ಗುಣಪಡಿಸುವಂತಹ ಈ ಉಪಾಯ ಒಂಥರ ಚೆನ್ನಾಗಿದೆ ಅಲ್ಲವೇ? ತುಂತುರು ಸುದ್ದಿಗಳು. ಭಾರತೀಯ ವ್ಯೋಮಯಾನ ಸಂಸ್ಥೆ ಇಸ್ರೋ ಚಂದ್ರನ ಮೇಲೆ ಮಾನವರಹಿತ ನೌಕೆಯನ್ನು ಕಳಿಸುವುದಕ್ಕೂ ಅಂತರಿಕ್ಷದಲ್ಲಿ ಭಾರತೀಯರೊಬ್ಬರು ಪಯಣಿಸುವಂತಹ ಯೋಜನೆಗಳನ್ನು ಹಮ್ಮಿಕೊಂಡಿದೆಯಂತೆ. ಎಲ್ಲವೂ ನಿಗದಿಪಡಿಸಿದಂತೆಯೇ ನಡೆದರೆ ಇನ್ನೈದು ವರ್ಷದಲ್ಲಿ ನಮ್ಮವರೊಬ್ಬರು ಚಂದ್ರನ ಮೇಲೂ ತಿರಂಗ ಹಾರಿಸಬಹುದು. ದೃಷ್ಟಿ ಕಳೆದುಕೊಂಡ ಕಣ್ಣಿಗೆ ದೃಷ್ಟಿ ಮರಳಿಸುವುದು ಸಾಧ್ಯವಂತೆ. ಕಣ್ಣಿನ ಪರದೆಯಲ್ಲಿರುವ ಬೆಳಕನ್ನು ಗ್ರಹಿಸುವಂತಹ ಜೀವಕೋಶಗಳನ್ನು ಪುನಶ್ಚೇತರಿಸಿ ಕಣ್ಣು ಕಾಣದ ಇಲಿಗಳಿಗೆ ದೃಷ್ಟಿ ಮರಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಜಾಣಸುದ್ದಿಯಲ್ಲಿ ಕೇಳುವಿರಿ. ಅಮೆರಿಕ ಮನಃಶಾಸ್ತ್ರಜ್ಞರ ಸಂಘವು ನಡೆಸಿರುವಂತಹ ಬೃಹತ್ ಸರ್ವೆಯಲ್ಲಿ ಅಮೆರಿಕ ಮಕ್ಕಳಲ್ಲಿ ಕಾಣುವಂತಹ ಆಟಿಸಂ ದೋಷಕ್ಕೂ ಮಕ್ಕಳ ತಾಯಂದಿರು ವಾಸವಿದ್ದ ಜಾಗದಲ್ಲಿ ಡಿಡಿಟಿ ಮಾಲಿನ್ಯ ಹೆಚ್ಚಾಗಿರುವುದಕ್ಕೂ ಸಂಬಂಧ ಕಂಡುಬಂದಿದೆ. ಒಣಗಿದ ಶಾವಿಗೆಯನ್ನ ಯಾವತ್ತಾದರೂ ಬಾಗಿಸಿದ್ದೀರಾ? ಅದು ಚೂರು ಚೂರಾಗದಂತೆ ಒಣಗಿದ ಶಾವಿಗೆಯನ್ನು ಬಾಗಿಸುವುದು ಹೇಗೆ ಎನ್ನುವ ಉಪಾಯ ಬೇಕೇ? ತಾಳಿ, ಮುಂದಿನ ಜಾನಸುದ್ದಿಯಲ್ಲಿ ಅದನ್ನು ಕೇಳುವಿರಿ. ಸಿಡುಬು ಮಾರಿ ಮತ್ತೆ ಮರಳಬಹುದೇ? ಸಿಡುಬಿನ ಬಗ್ಗೆ ಇಂದಿನ ಜೆನ್ ನೆಕ್ಸ್ಟ್ಗೆ ಪರಿಚಯವೇ ಇಲ್ಲ. ಒಂದು ಕಾಲದಲ್ಲಿ ಊರಿಗೆ ಊರನ್ನೇ ಬಲಿ ತೆಗೆದುಕೊಳ್ಳುತ್ತಿದ್ದಂತಹ ಈ ವೈರಸ್ ಕಾಯಿಲೆ ಈಗ ಅಪರಿಚಿತವಾಗಿ ಬಿಟ್ಟಿದೆ. ಸಿಡುಬಿನ ಕೊಟ್ಟ ಕೊನೆಯ ರೋಗಿ ಪತ್ತೆಯಾಗಿ 40 ವರ್ಷಗಳ ಆಗಿವೆ. 1970ರಲ್ಲಿ ಕೊನೆಯ ರೋಗಿ ಪತ್ತೆಯಾಗಿದ್ದ. ಅಂದಿನಿಂದ ಇಂದಿನವರೆಗೂ ಈ ಮಾರಿ ಮತ್ತೆ ಕಾಣಿಸಿಲ್ಲ. ಹೀಗಾಗಿ ಇದನ್ನು ವೈದ್ಯಕೀಯ ಜಗತ್ತಿನ ಅದ್ಭುತ ಸಾಧನೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ವ್ಯವಸ್ಥಿತವಾಗಿ ಎಲ್ಲ ಮಕ್ಕಳಿಗೂ ಲಸಿಕೆಗಳನ್ನು ನೀಡುವ ಮೂಲಕ ಈ ಮಾರಿ ಮಾಯವಾಗುವಂತೆ ಮಾಡಿದ್ದೇವೆ. ಇದು ಇತಿಹಾಸ. ಹೊಸ ಔಷಧಗಳಿಗೆ ಪರವಾನಗಿ ನೀಡುವ ಅಮೆರಿಕ ಔಷಧ ನಿಯಂತ್ರಣ ಸಂಸ್ಥೆ ಇತ್ತೀಚೆಗೆ ಸಿಡುಬು ಬಾರದಂತೆ ತಡೆಯಬಲ್ಲದು ಎನ್ನಲಾದ 2 ಔಷಧಗಳ ತಯಾರಿಕೆ ಹಾಗೂ ಮಾರಾಟಕ್ಕೆ ಒಪ್ಪಿಗೆ ನೀಡಿದೆ ಎನ್ನುವುದು ವಿಚಿತ್ರ ಎನ್ನಿಸುತ್ತದೆ. ಇಲ್ಲದ ರೋಗಕ್ಕೆ ಔಷಧ ಏಕೆ? ತಯಾರಿಸಿದ್ದೇನೋ ಸರಿ, ಇದನ್ನು ಕೊಳ್ಳುವವರ್ಯಾರು? ಇದು ಪ್ರಶ್ನೆ. ಇದಕ್ಕೆ ಉತ್ತರವೋ ಎನ್ನುವ ಹಾಗೆ ನೇಚರ್ ಪತ್ರಿಕೆ ಒಂದು ಸಂಪಾದಕೀಯವನ್ನು ಪ್ರಕಟಿಸಿದೆ. ಸಿಡುಬು ರೋಗ ಮತ್ತೊಮ್ಮೆ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರಬಹುದು ಎನ್ನುತ್ತದೆ ಈ ಸಂಪಾದಕೀಯ. ಅದು ಹೇಗೆ? ರೋಗ ಯಾರಲ್ಲಿಯಾದರೂ ಇದರಲ್ಲವೇ ಬೇರೊಬ್ಬರಿಗೆ ಹರಡುವುದು ಎಂದಲ್ಲವ ಪ್ರಶ್ನೆ? ರೋಗಿಗಳು ಯಾರೂ ಇಲ್ಲ ಎನ್ನುವುದೇನು ನಿಜ, ಆದರೆ ರೋಗಾಣುಗಳು ಇಲ್ಲದೇ ಇಲ್ಲ. ಅಮೆರಿಕ ಸೇನಾ ಸಂಶೋಧನಾಲಯದಲ್ಲಿ ಹಾಗೂ ರಷ್ಯಾದ ಸೇನಾ ಸಂಶೋಧನಾಲಯಗಳಲ್ಲಿ ಈ ಸಿಡುಬಿನ ವೈರಸ್ಸುಗಳ ಮಾದರಿಯನ್ನು ಸಂಗ್ರಹಿಸಿ ಭದ್ರ ಕಾವಲಿನಲ್ಲಿ ಇಡಲಾಗಿದೆ. ಅಲ್ಲಿನ ಚಟುವಟಿಕೆಗಳಿಗೆ ಬೇಸತ್ತು ಯಾರಾದರೂ ಉದ್ಯೋಗಿ ಇದನ್ನು ಬಿಡುಗಡೆ ಮಾಡಬಹುದು ಎನ್ನುವ ಆತಂಕವೂ ಇದೆ. ಈ ಹಿಂದೆ ಕಾಲುಬಾಯಿ ಜ್ವರದ ವೈರಸ್ ಅನ್ನು ಹೀಗೆಯೇ ಅತೃಪ್ತ ನೌಕರನೊಬ್ಬ ಅಮೆರಿಕದಲ್ಲಿ ಹರಡಿದ್ದು ಸುದ್ದಿಯಾಗಿತ್ತು. ಅಥವಾ ಯುದ್ಧದ ಸಂದರ್ಭದಲ್ಲಿ ಇದನ್ನು ಬೇಕೆಂತಲೇ ವೈರಿಗಳ ಮೇಲೆ ಪ್ರಯೋಗಿಸಲುಬಹುದಲ್ಲ? ಹೀಗೆ ಮಾಡಬಾರದೆನ್ನುವ ಅಂತಾರಾಷ್ಟ್ರೀಯ ಒಪ್ಪಂದಗಳಿದ್ದರೂ ಯುದ್ಧದ ಸಮಯದಲ್ಲಿ ನಿಯಮಗಳ ಪಾಲನೆಗಿಂತಲೂ ಅದನ್ನು ಮುರಿಯುವುದೇ ಹೆಚ್ಚು ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯವೇ. ಇದಲ್ಲದೆ ಈ ವೈರಸ್ಸಿನ ಅಣುವಿನ ಪರಿಚಯವು ವಿಜ್ಞಾನಿಗಳಿಗಾಗಿದೆ. ಹೀಗಾಗಿ ಈ ವೈರಸ್ ಅನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯ. 10 ವರ್ಷಗಳ ಹಿಂದೆ ಸಿಡುಬಿನ ವೈರಸ್ಸಿನ ಸಂಬಂಧಿ ಆದರೆ ಬಲು ಸೌಮ್ಯವಾದಂತಹ ವೈರಸ್ಸಿಗೆ ಸಿಡುಬಿನಂತೆಯೇ ಮಾರಕ ಗುಣಗಳನ್ನು ಆಸ್ಟ್ರೇಲಿಯಾದ ವಿಜ್ಞಾನಿಗಳು ನೀಡಿದ್ದರು. ಅವರು ಇದನ್ನು ಬಲು ಎಚ್ಚರಿಕೆಯಿಂದ ಮಾಡಿದ್ದರೆನ್ನುವುದು ನಿಜವಾದರೂ ಎಲ್ಲರೂ ಅಷ್ಟೇ ಎಚ್ಚರದಿಂದ ಹಾಗೂ ನೀತಿಯುತವಾಗಿ ನಡೆದುಕೊಳ್ಳುತ್ತಾರೆ ಎನ್ನುವುದನ್ನು ಹೇಗೆ ನಂಬೋಣ ಎನ್ನುತ್ತದೆ ಈ ಸಂಪಾದಕೀಯ. ಹಾ, ಅಲ್ಲಿಂದಲೋ ಇಲ್ಲಿಂದಲೋ ಒಂದಿಷ್ಟು ವೈರಸ್ ಅನ್ನು ಕದ್ದು ಭಯೋತ್ಪಾದನೆಗೆ ಬಳಸಲೂಬಹುದಲ್ಲವೇ? ಇಂತಹ ಕಥೆಯಿರುವ ಹಲವು ಸಿನಿಮಾಗಳನ್ನು ನಾವೆಲ್ಲ ನೋಡಿಯಾಗಿದೆ. ಸಿನಿಮಾಗಳು ಕಾಲ್ಪನಿಕವಿರಬಹುದು, ಆದರೆ ಅವು ವಾಸ್ತವವೂ ಆಗಬಹುದು. ಹೀಗೆ ಯುದ್ಧ, ಭಯೋತ್ಪಾದನೆ, ಆಕಸ್ಮಿಕ ಇಲ್ಲವೇ ಉದ್ದೇಶಪೂರ್ವಕವಾಗಿ ಈ ವೈರಸ್ಸು ಹರಡುವ ಸಾಧ್ಯತೆಗಳಿವೆ. ಅಂತಹ ಸಂದರ್ಭಗಳಿಗೆ ನಾವು ಸಿದ್ಧರಿರಬೇಕು. ಈ ಸಂದರ್ಭಗಳು ಎಷ್ಟೇ ಅಪರೂಪ ಎನ್ನಿಸಿದರೂ ಘಟಿಸಿದಾಗ ಸಿಡುಬು ಬಲು ಕ್ಷಿಪ್ರವಾಗಿ ಹರಡಬಹುದು. ಏಕೆಂದರೆ ನಾವು ಈಗ ಜೆನ್ ನೆಕ್ಸ್ಟ್ ಎನ್ನುವ ಮುಂದಿನ ಪೀಳಿಗೆಗೆ ಇದರ ವಿರುದ್ಧ ಲಸಿಕೆಯನ್ನು ನೀಡಿಲ್ಲ. ಅಂತಹ ಜನತೆಯಲ್ಲಿ ಇದು ಕಾಡ್ಗಿಚ್ಚಿನಂತೆ ಕ್ಷಿಪ್ರವಾಗಿ ಹರಡಬಹುದು ಎನ್ನುತ್ತದೆ ನೇಚರ್. ಅಂತಹ ಸಂದರ್ಭಗಳಿಗೆ ತಯಾರಾಗಿರೋಣ ಎಂದು ಈ ಔಷಧ ಅಷ್ಟೇ. ಆದರೂ ಇಷ್ಟೆಲ್ಲ ಖರ್ಚು ಮಾಡಿ ತಯಾರು ಮಾಡಿದ್ದನ್ನು ಕಂಪನಿಗಳು ಮಾರದೇ ಹೇಗೆ ಉಳಿಸಿಕೊಂಡವು ಎನ್ನುವುದು ಕುತೂಹಲ ಮತ್ತು ಸ್ವಾರಸ್ಯವಾದ ಪ್ರಶ್ನೆ. ಜಾಣ ಪ್ರಶ್ನೆ. ಕಳೆದ ವಾರ ಜಾಣ ಸುದ್ದಿಯ ಗ್ರೂಪಿನಲ್ಲಿ ಮತ್ತೊಂದು ವಿಡಿಯೋ ಬಂದಿತ್ತು. ಗರುಡ ಸಂಜೀವಿನಿ ಎನ್ನುವ ಮರದ ಬೇರನ್ನು ಕುರಿತಾದ ವಿಡಿಯೋ ಇದು. ಈ ಮರದ ಬೇರು ಸುರುಳಿ ಸುತ್ತಿ ಬಿಚ್ಚಿದ ತಂತಿಯಂತೆ ವಕ್ರವಾಗಿತ್ತು. ಹರಿಯುವ ನೀರಿನಲ್ಲಿ ಇಟ್ಟಾಗ ನೀರಿನ ಹರಿವಿಗೆ ವಿರುದ್ಧವಾಗಿ ಗಿರೆಗೆರನೆ ತಿರುಗುತ್ತಾ ಇದು ಮುಂದೆ ಸಾಗಿತ್ತು. ಸ್ಕ್ರೂ ಅಥವಾ ತಿರುಗಣಿಯಂತೆ ಇದು ಕಾಣುತ್ತಿತ್ತು. ಇದನ್ನು ನೋಡಿದಾಗ ಇದ್ದ ಒಂದು ಪ್ರಶ್ನೆ, ತಿರುಗಣಿ ಅಥವಾ ಸ್ಕ್ರೂವನ್ನು ತಿರುಗಿಸಿದಾಗ ಅದು ಮುಂದೆ ಚಲಿಸುತ್ತದಲ್ಲ, ಇದರ ಹಿಂದೆ ಇರುವ ನಿಯಮ ಯಾವುದು? ಇದು ಮತ್ತೊಮ್ಮೆ ಪ್ರಶ್ನೆ. ಸ್ಕ್ರೂ ಅಥವಾ ತಿರುಗಣಿಯನ್ನು ತಿರುಗಿಸಿದರೆ ಅದು ಮುಂದೆ ಚಲಿಸುತ್ತದೆ, ಇದು ಯಾಕೆ? ಜಾಣ ನುಡಿ. ಆಗಸ್ಟ್ 19, 1871. ಪ್ರಪ್ರಥಮ ಮೋಟಾರು ಚಾಲಿತ ವಿಮಾನವನ್ನು ರೂಪಿಸಿದ, ಹಾರಿಸಿದ ರೈಟ್ ಸಹೋದರರಲ್ಲೊಬ್ಬರಾದ ಆರ್ವಿಲ್ ರೈಟ್ ಜನಿಸಿದ ದಿನ. ಆರ್ವಿಲ್ ಮತ್ತು ವಿಲ್ಬರ್ ರೈಟ್ ಸಹೋದರರು 1903 ಇಸವಿಯಲ್ಲಿ ಮೊತ್ತ ಮೊದಲ ವಿಮಾನವನ್ನು ಹಾರಿಸಿದ್ದರು. ಆಗ ಈ ವಿಮಾನ ಕೇವಲ 12 ಸೆಕೆಂಡುಗಳಷ್ಟೇ ಹಾರಿತ್ತು. ಅನಂತರ ಇವರು ರೂಪಿಸಿದ ಎರಡನೆಯ ವಿಮಾನ 38 ನಿಮಿಷಗಳ ಕಾಲ ಹಾರಿ 24 ಕಿಲೋಮೀಟರ್ ದೂರ ಚಲಿಸಿತ್ತು. ತದನಂತರ ಇವರು ಹಲವಾರು ವಿಮಾನಗಳನ್ನು ರೂಪಿಸಿ ಮಾರಾಟ ಮಾಡಿದರು. 1908ರಿಂದ ವಿಮಾನಗಳನ್ನು ತಯಾರಿಸುವ ರೈಟ್ ಕಂಪನಿ ಎನ್ನುವ ಕಂಪನಿಯನ್ನು ಸ್ಥಾಪಿಸಿದ್ದರು. ಆದರೆ ಕಂಪನಿ ಸ್ಥಾಪಿಸಿದ 4 ವರ್ಷಗಳಲ್ಲಿ ಟೈಫಾಯ್ಡ್ನಿಂದಾಗಿ ವಿಲ್ಬರ್ ರೈಟ್ ತೀರಿಕೊಂಡಾಗ ಆರ್ವಿಲ್ ತಮ್ಮ ಕಂಪನಿಯನ್ನು ಮಾರಾಟ ಮಾಡಿಬಿಟ್ಟರು. ಇದರ ಬಗ್ಗೆ ಸುಪ್ರಸಿದ್ಧ ವಿಜ್ಞಾನಿ ಕಾರ್ಲ್ ಸಾಗನ್ ಹೀಗೆ ಒಂದು ಮಾತು ನುಡಿದಿದ್ದಾರೆ: ಜೀನಿಯಸ್ಸುಗಳನ್ನು ಕಂಡು ನಗುವವರೆಲ್ಲರೂ ಜೀನಿಯಸ್ಸುಗಳಾಗಿರುವುದಿಲ್ಲ. ಕೊಲಂಬಸ್ನನ್ನು ಕಂಡು, ಉಗಿ ಹಡಗನ್ನು ರೂಪಿಸಿದ ಫುಲ್ಟನ್ನನ್ನು ಕಂಡು ಹಾಗೂ ರೈಟ್ ಸಹೋದರರನ್ನು ಕಂಡು ನಕ್ಕವರೆಲ್ಲರೂ ಅದೇ ರೀತಿಯಲ್ಲಿ ನಕಲಿ ಶಾಮನನ್ನೂ ನೋಡಿ ನಕ್ಕವರು ಅಷ್ಟೇ. ಇದು ಇಂದಿನ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಕುರಿತ ಸಲಹೆ ಸಂದೇಹಗಳಿಗೆ ಹಾಗೂ ಜಾಣ ಪ್ರಶ್ನೆಗೆ ಉತ್ತರ ಇದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಾಪ್ ಮಾಡಿ.